ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಅವರಿಂದ ನಾಳೆ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ರಾಷ್ಟೀಯ ಪ್ರಶಸ್ತಿಗಳ ಪ್ರದಾನ. ಡಿಜಿಟಲ್ ವಂಚನೆಗಳು, ಸೈಬರ್ ಬೆದರಿಕೆಗಳಿಂದ ಎದುರಾಗುವ ಸವಾಲುಗಳನ್ನು ಅವಕಾಶವನ್ನಾಗಿ ಪರಿವರ್ತಿಸಲು ಪ್ರಧಾನಿ ಕರೆ. ಉತ್ತರ ಪ್ರದೇಶ ಸರ್ಕಾರದಿಂದ ಮಹಾಕುಂಭಮೇಳದ ಪ್ರದೇಶವನ್ನು ಹೊಸ ಜಿಲ್ಲೆಯಾಗಿ ಘೋಷಣೆ. ಚೆಸ್ ಇತಿಹಾಸದಲ್ಲೇ ಪ್ರತಿಷ್ಠಿತ 2800 ಎಲೋ ಶ್ರೇಯಾಂಕ ತಲುಪಿದ ಅರ್ಜುನ್ ಎರಿಗೈಸಿ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ರಾಷ್ಟೀಯ ಪ್ರಶಸ್ತಿಗಳನ್ನು ನಾಳೆ ಅಂತಾರಾಷ್ಟೀಯ ವಿಕಲಚೇತನರ ದಿನದಂದು ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟು 22 ವ್ಯಕ್ತಿಗಳು ಮತ್ತು 11 ಸಂಸ್ಥೆಗಳಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡಲಾಗುವುದು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಈ ಸಂದರ್ಭದಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಹಲವಾರು ಕಲ್ಯಾಣ ಉಪಕ್ರಮಗಳನ್ನು ಅನಾವರಣಗೊಳಿಸಲಿದ್ದಾರೆ. ಅಮರ್ ಜೈನ್ ಅವರು ಸರ್ವಶ್ರೇಷ್ಠ ದಿವ್ಯಾಂಗಜನ್ 2024 ವಿಭಾಗದಲ್ಲಿ ವೈಯಕ್ತಿಕ ಶ್ರೇಷ್ಠತೆಗಾಗಿ ರಾಷ್ಟೀಯ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಅಮರ್ ಜೈನ್ ತಮ್ಮ ಸ್ಫೂರ್ತಿದಾಯಕ ಜೀವನ ಕಥೆಯನ್ನು ಹಂಚಿಕೊಂಡರು ಮತ್ತು ಅವರು ತಮ್ಮ ಪ್ರಯಾಣದಲ್ಲಿ ಎದುರಿಸಿದ ಅಡೆತಡೆಗಳ ಬಗ್ಗೆ ಮಾತನಾಡಿದರು. 75% ಚಲನವಲನ ಅಸಾಮರ್ಥ್ಯ ಹೊಂದಿರುವ ಪ್ರತೀಕ್ ಖಂಡೇಲ್ವಾಲ್ ಅವರು ಸರ್ವಶ್ರೇಷ್ಠ ದಿವ್ಯಾಂಗಜನ್ 2024 ವಿಭಾಗದಲ್ಲಿ ವೈಯಕ್ತಿಕ ಶ್ರೇಷ್ಠತೆಗಾಗಿ ರಾಷ್ಟೀಯ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಅವರು ರ್ಯಾಂಪ್ ಮೈಸಿಟಿ ಸಂಸ್ಥೆ ಸ್ಥಾಪಕರಾಗಿದ್ದಾರೆ. ಡಿಜಿಟಲ್ ವಂಚನೆಗಳು, ಸೈಬರ್ ಅಪರಾಧಗಳು ಮತ್ತು ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಂತಹ ಬೆದರಿಕೆಗಳಿಂದ ಎದುರಾಗಿರುವ ಸವಾಲುಗಳನ್ನು ಅವಕಾಶವನ್ನಾಗಿ ಪರಿವರ್ತಿಸಲು ಪ್ರಧಾನಿ ನರೇಂದ್ರ ಮೋದಿ ಪೊಲೀಸರಿಗೆ ಕರೆ ನೀಡಿದ್ದಾರೆ. ಕೃತಕ ಬುದ್ದಿಮತ್ತೆ ಮತ್ತು ಆಕಾಂಕ್ಷೆಯ ಭಾರತದಲ್ಲಿ ದೇಶದ ಶಕ್ತಿಯನ್ನು ಬಳಸಿಕೊಳ್ಳುವಂತೆ ಅವರು ಪೊಲೀಸರನ್ನು ಸಲಹೆ ನೀಡಿದರು. ನಿನ್ನೆ ಒಡಿಶಾದ ಭುವನೇಶ್ವರದಲ್ಲಿ ನಡೆದ ಅಖಿಲ ಭಾರತ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರ ಸಮ್ಮೇಳನದ ಸಮಾರೋಪ ದಿನದಂದು ಅವರು ಮಾತನಾಡಿದರು. 3 ದಿನಗಳ ಸಮ್ಮೇಳನದಲ್ಲಿ ಭದ್ರತಾ ಸವಾಲುಗಳ, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಆಯಾಮಗಳ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಯಿತು. ವಿದ್ಯುನ್ಮಾನ ಮತಯಂತ್ರಗಳನ್ನು ತಿದ್ದುಪಡಿ ಮಾಡುವ ಬಗ್ಗೆ ಆಧಾರರಹಿತ ವದಂತಿಗಳನ್ನು ಹರಡುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಮಹಾರಾಷ್ಟದ ಮುಖ್ಯ ಚುನಾವಣಾಧಿಕಾರಿ ಎಸ್ ಚೊಕ್ಕಲಿಂಗಂ ಎಚ್ಚರಿಕೆ ನೀಡಿದ್ದಾರೆ. ಇತ್ತೀಚಿನ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವಿಎಂ ದುರ್ಬಳಕೆಯ ಕುರಿತು ಮಹಾರಾಷ್ಟ ವಿಕಾಸ್ ಅಘಾಡಿ ಒಕ್ಕೂಟದ ನಾಯಕರಿಂದ ಮಾಡಲಾಗುತ್ತಿರುವ ಆರೋಪಗಳ ನಡುವೆ ಅವರು ಈ ಹೇಳಿಕೆ ನೀಡಿದ್ದಾರೆ. ಅಧಿಕಾರಿಗಳು ತನಿಖೆ ತೀವ್ರಗೊಳಿಸುವುದರಿಂದ ಈ ವಿಷಯಗಳನ್ನು ಸಂವೇದನಾಶೀಲಗೊಳಿಸುವ ಯಾವುದೇ ಪ್ರಯತ್ನಗಳನ್ನು ತೀವ್ರವಾಗಿ ಪರಿಗಣಿಸಲಾಗುವುದು ಎಂದು ಅವರು ಒತ್ತಿ ಹೇಳಿದರು. ವಿದೇಶದಲ್ಲಿ ನೆಲೆಸಿರುವ ಸೈಯದ್ ಶುಜಾ ವಿರುದ್ಧ ಚುನಾವಣಾ ಆಯೋಗ ಎಫ್ಐಆರ್ ದಾಖಲಿಸಿದ್ದು, ಪ್ರಕರಣದ ತನಿಖೆಯನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರಗಳನ್ನು ರವಾನಿಸಿದೆ. ದೆಹಲಿ ಮತ್ತು ಮುಂಬೈ ಪೊಲೀಸರು ಸಕ್ರಿಯವಾಗಿ ತನಿಖೆ ನಡೆಸುತ್ತಿದ್ದು, ಅಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರುವ ಭಾರತದ ಯಾರನ್ನಾದರೂ ಗುರುತಿಸಿ ಬಂಧಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇಂತಹ ಕಾರ್ಯಗಳು ಗಂಭೀರ ಅಪರಾಧಗಳಾಗಿದ್ದು, ಇದರಲ್ಲಿ ಭಾಗಿಯಾಗಿರುವ ಎಲ್ಲರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಯುನೈಟೆಡ್ ನೇಷನ್ಸ್ ಮರುಭೂಮೀಕರಣದ ವಿರುದ್ದ ಹೋರಾಟ ಕುರಿತ 16ನೇ ಪಕ್ಷಗಳ ಸಮ್ಮೇಳನ COP16 ಇಂದು ಸೌದಿ ಅರೇಬಿಯಾದ ರಿಯಾಧ್ನಲ್ಲಿ ಪ್ರಾರಂಭವಾಗಲಿದೆ. ಪಶ್ಚಿಮ ಏಷ್ಯಾ ಇದುವರೆಗೆ ಈ ಮಹತ್ವದ ಪರಿಸರ ಸಂಬಂಧಿತ ಸಮ್ಮೇಳನವನ್ನು ಮೊದಲ ಬಾರಿಗೆ ಆಯೋಜಿಸುತ್ತಿದೆ. ಭಾರತ ಸೇರಿದಂತೆ 197 ರಾಷ್ಟಗಳ ಪ್ರತಿನಿಧಿಗಳು ಈ ಮಹತ್ವದ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವರ್ಷ ಯುಎನ್ಸಿಸಿಡಿಯ 30ನೇ ವಾರ್ಷಿಕೋತ್ಸವವೂ ಆಗಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮತ್ತು ಹರಿಯಾಣ ಮುಖ್ಯಮಂತ್ರಿ ನಾಯಾಬ್ ಸಿಂಗ್ ಸೈನಿ ಅವರ ನೇತೃತ್ವದಲ್ಲಿ ಭಾರತದ ನಿಯೋಗ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದೆ. ವಾಯುವ್ಯ ಭಾರತದ 4 ರಾಜ್ಯಗಳ 1.15 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭೂಮಿಯ ಗುಣಮಟ್ಟ ಹೆಚ್ಚಿಸಲು ರೂಪಿಸಲಾಗಿರುವ ಉಪಕ್ರಮವಾದ ಅರವಳ್ಳಿ ಗ್ರೀನ್ ವಾಲ್ ಯೋಜನೆ AGWP ಅನ್ನು ಸಮ್ಮೇಳನದಲ್ಲಿ ಪ್ರಸ್ತುತಪಡಿಸಲಿದೆ. ಈ 2 ವಾರಗಳ ಸಮ್ಮೇಳನ ಇದೇ 13ರವರೆಗೆ ನಡೆಯಲಿದ್ದು, ಸೌದಿ ಅರೇಬಿಯಾ ನಡೆಸಿದ ವಿಶ್ವದ ಅತ್ಯಂತ ದೊಡ್ಡ ಬಹುರಾಷ್ಟೀಯ ಕಾರ್ಯಕ್ರಮವಾಗಿದೆ. ಇದು ದೇಶಗಳು, ಉದ್ಯಮಗಳು ಮತ್ತು ನಾಗರಿಕ ಸಮಾಜಗಳಿಗೆ ಸುಸ್ಥಿರ ಭೂಮಿಯ ನಿರ್ವಹಣಾ ಪರಿಹಾರಗಳಲ್ಲಿ ಸಹಕಾರ ಮಾಡಲು ಜಾಗತಿಕ ವೇದಿಕೆ ಒದಗಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಅರಣ್ಯ ತಜ್ಞರು, ಸಚಿವರು ಮತ್ತು ಸಂರಕ್ಷಣಾ ನಾಯಕರು ಇವರ ನಡುವೆ ಚರ್ಚೆಗಳು ನಡೆಯಲಿವೆ. ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ನಲ್ಲಿರುವ ಮಹಾಕುಂಭಮೇಳದ ಪ್ರದೇಶವನ್ನು ಪ್ರತ್ಯೇಕ ಹೊಸ ಜಿಲ್ಲೆಯಾಗಿ ಘೋಷಿಸಿದೆ. ಹೊಸದಾಗಿ ರಚನೆಯಾಗುವ ಜಿಲ್ಲೆಯನ್ನು ಮಹಾಕುಂಭಮೇಳ ಎಂದು ಕರೆಯಲಾಗುವುದು. ಮುಂಬರುವ ಕುಂಭಮೇಳದ ನಿರ್ವಹಣೆ ಮತ್ತು ಆಡಳಿತವನ್ನು ಸರಳೀಕರಿಸಲು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರದ ಹಿಂದಿನ ಉದ್ದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಾಘ ಮೇಳ 2024 ಸಮಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಈ ಬಾರಿ 2025 ಜನವರಿ 13 ಪ್ರಾರಂಭವಾಗಿ ಫೆಬ್ರವರಿ 26 ಮುಕ್ತಾಯಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. 14ನೇ ಏಷ್ಯಾ ಓಷಿಯಾನಿಯಾ ಹವಾಮಾನ ಉಪಗ್ರಹ ಬಳಕೆದಾರರ ಸಮಾವೇಶ AUMSUK14 ನವದೆಹಲಿಯಲ್ಲಿ ಈ ತಿಂಗಳ 4-6 ನಡೆಯಲಿದ್ದು, ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ 3 ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಭೂವಿಜ್ಞಾನ ಸಚಿವಾಲಯ ಮತ್ತು ಭಾರತ ಹವಾಮಾನ ಇಲಾಖೆ ಆಯೋಜಿಸಿರುವ ಈ ಸಮ್ಮೇಳನ ಭಾಷಣಗಳು, ಪೋಸ್ಟರ್ ಪ್ರಸ್ತುತಿಗಳು, ವಿಚಾರಗೋಷ್ಠಿಗಳು ಮತ್ತು ಹವಾಮಾನಕ್ಕೆ ಪ್ರಸ್ತುತ ಉಪಗ್ರಹ ದತ್ತಾಂಶವನ್ನು ಅನ್ವಯಿಸುವ ತರಬೇತಿ ಕಾರ್ಯಾಗಾರವನ್ನು ಒಳಗೊಂಡಿರುತ್ತದೆ. ಈ ಸಮ್ಮೇಳನದ ಮೊದಲ ಆವೃತ್ತಿಯನ್ನು 2010 ಚೀನಾದ ಬೀಜಿಂಗ್ನಲ್ಲಿ ನಡೆಸಲಾಗಿತ್ತು. ಅಂದಿನಿಂದ ಏಷ್ಯಾ ಮತ್ತು ಓಷಿಯಾನಿಯಾದ ವಿವಿಧ ಸ್ಥಳಗಳಲ್ಲಿ ಸಮ್ಮೇಳನವನ್ನು ವಾರ್ಷಿಕವಾಗಿ ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಈ ವರ್ಷದ ಅಕ್ಟೋಬರ್ನಲ್ಲಿ ಒಂದೇ ತಿಂಗಳಲ್ಲಿ ಸುಮಾರು 16.58 ಶತಕೋಟಿ ಹಣಕಾಸು ವಹಿವಾಟುಗಳನ್ನು ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಮೂಲಕ ನಡೆಸಲಾಗಿದ್ದು, ಇದೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಸುಮಾರು 23.49 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 16.58 ಶತಕೋಟಿ ಹಣಕಾಸು ವಹಿವಾಟುಗಳನ್ನು ಯುಪಿಐ ಮೂಲಕ ಅಕ್ಟೋಬರ್ನಲ್ಲಿ ನಡೆಸಲಾಗಿದೆ. ಕಳೆದ ವರ್ಷದ ಅಕ್ಟೋಬರ್ಗೆ ಹೋಲಿಸಿದರೆ ಇದು ವರ್ಷದಿಂದ ವರ್ಷಕ್ಕೆ 45% ಬೆಳವಣಿಗೆಯನ್ನು ಸೂಚಿಸುತ್ತದೆ. ಗ್ರ್ಯಾಂಡ್ ಮಾಸ್ಟರ್ ಅರ್ಜುನ್ ಎರಿಗೈಸಿ ಅವರು ಚೆಸ್ನ ಇತಿಹಾಸದಲ್ಲಿ ಪ್ರತಿಷ್ಠಿತ 2800 ಏಲೋ ಶ್ರೇಯಾಂಕ ತಲುಪಿದ ಭಾರತದ ಎರಡನೇ ಆಟಗಾರ ಎನ್ನುವ ಗರಿಮೆಗೆ ಪಾತ್ರರಾಗಿದ್ದಾರೆ. ಭಾರತದ ಚೆಸ್ ದಂತಕತೆ ವಿಶ್ವನಾಥನ್ ಆನಂದ್ ಅವರ ನಂತರ ಈ ಸಾಧನೆ ಮಾಡಿರುವ 21 ಅರ್ಜುನ್ ಪ್ರಸ್ತುತ ವಿಶ್ವ ಶ್ರೇಯಾಂಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಅರ್ಜುನ್ ಇತಿಹಾಸದಲ್ಲಿ 2800 ಎಲೋ ಅಂಕಗಳನ್ನು ದಾಟಿದ 16ನೇ ಆಟಗಾರ ಎಂದು ಅಂತಾರಾಷ್ಟೀಯ ಚೆಸ್ ಒಕ್ಕೂಟವು ತನ್ನ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಹೇಳಿದೆ. ತೆಲಂಗಾಣದ ವಾರಂಗಲ್ನ ಅರ್ಜುನ್ ಎರಿಗೈಸಿ ಅವರಿಗೆ ಪ್ರಸ್ತುತ ವರ್ಷವೂ ಅತ್ಯಂತ ಯಶೋದಾಯಕವಾಗಿದೆ. ಚೆಸ್ ಒಲಿಂಪಿಯಾಡ್ನ ಭಾರತದ ಐತಿಹಾಸಿಕ ಗೆಲುವಿನಲ್ಲಿ ವೈಯಕ್ತಿಕ ಹಾಗೂ ತಂಡದ ಸ್ವರ್ಣ ಸಾಧನೆಗೆ ಅವರ ಪಾತ್ರ ಪ್ರಮುಖವಾಗಿತ್ತು. ಸಿಂಗಾಪುರದಲ್ಲಿ ನಿನ್ನೆ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ ಪಂದ್ಯದಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಅವರು ಹಾಲಿ ಚಾಂಪಿಯನ್ ಚೀನಾದ ಡಿಂಗ್ ಲಿರೆನ್ ವಿರುದ್ದ ಡ್ರಾ ಸಾಧಿಸಿದ್ದಾರೆ. 6ನೇ ಸುತ್ತಿನ ಆಟದ ಕೊನೆಯಲ್ಲಿ ಇಬ್ಬರು ಆಟಗಾರರು ಪಂದ್ಯವನ್ನು ಕೊನೆಗೊಳಿಸಲು ನಿರ್ಧರಿಸಿದರು. 14 ಆಟಗಳ ಸರಣಿಯ ಫೈನಲ್ನಲ್ಲಿ ಇದು 3ನೇ ಡ್ರಾ ಆಗಿದ್ದು, ಗುಕೇಶ್ ಹಾಗೂ ಲಿರೆನ್ ಇಬ್ಬರೂ ತಲಾ 3 ಅಂಕಗಳನ್ನು ಗಳಿಸಿದ್ದಾರೆ. ಚಾಂಪಿಯನ್ಶಿಪ್ ಗೆಲ್ಲಲು ಇಬ್ಬರಿಗೂ ಇನ್ನೂ ತಲಾ 4.5 ಅಂಕಗಳ ಅಗತ್ಯವಿದೆ. ಸರಣಿಯ ಮೊದಲ ಪಂದ್ಯದಲ್ಲಿ ಲಿರೆನ್ ಜಯಗಳಿಸಿದರೆ 3ನೇ ಪಂದ್ಯದಲ್ಲಿ ಗುಕೇಶ್ ವಿಜಯಿಯಾಗಿದ್ದರು. 2, 4 ಮತ್ತು 5 ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ನವೆಂಬರ್ 11-20 ಬಿಹಾರದ ರಾಜಗಿರ್ನಲ್ಲಿ ನಡೆದ ಮಹಿಳಾ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ವಿಜೇತ ಭಾರತದ ಮಹಿಳಾ ಹಾಕಿ ತಂಡವನ್ನು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸನ್ಮಾನಿಸಿದರು. ನಿನ್ನೆ ಪಾಟ್ನಾದ ಬಾಪು ಸಭಾಗರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚೀನಾ ತಮ್ಮ ಅಂತಿಮ ಪಂದ್ಯದಲ್ಲಿ ಚೀನಾ ವಿರುದ್ದ 1-0 ಗೋಲುಗಳ ಅಂತರದಲ್ಲಿ ಜಯ ದಾಖಲಿಸಿದ ಭಾರತ ತಂಡದ ಸಾಧನೆಯನ್ನು ಮುಖ್ಯಮಂತ್ರಿ ಶ್ಲಾಘಿಸಿ ವಿಜೇತ ತಂಡಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಮಹಿಳಾ ತಂಡದ ಪ್ರತಿ ಆಟಗಾರ್ತಿ ಮತ್ತು ಮುಖ್ಯ ತರಬೇತುದಾರರಿಗೆ 10 ಲಕ್ಷ ರೂಪಾಯಿ ಹಾಗೂ ಸಹಾಯಕ ಸಿಬ್ಬಂದಿಗೆ ತಲಾ 5 ಲಕ್ಷ ರೂಪಾಯಿ ಬಹುಮಾನ ನೀಡಲಾಯಿತು. ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಐಸಿಸಿ ನೂತನ ಅಧ್ಯಕ್ಷರಾಗಿ ಜೈ ಶಾ ನಿನ್ನೆ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡರು. ಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಜೈ ಶಾ ಮಾತನಾಡಿ, ಲಾಸ್ ಏಂಜಲೀಸ್ನಲ್ಲಿ ನಡೆಯುವ 2028 ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಅನ್ನು ಸೇರ್ಪಡೆ ಮಾಡುವ ಗುರಿಯನ್ನು ಪ್ರಸ್ತಾಪಿಸಿದರು. ಜಾಗತಿಕ ಕ್ರಿಕೆಟ್ಗೆ ಮಹತ್ವದ ಅವಕಾಶಗಳು ಮತ್ತು ಸವಾಲುಗಳ ಸಮಯದಲ್ಲಿ ಜೈ ಶಾ ಅವರ ಅಧಿಕಾರಾವಧಿ ಆರಂಭಗೊಂಡಿದ್ದು, ಟೆಸ್ಟ್, ಏಕದಿನ, ಟಿ20 ಸೇರಿದಂತೆ ಬಹುಮಾದರಿಯ ಕ್ರಿಕೆಟ್ ಸ್ವರೂಪಗಳ ನಿರ್ವಹಣೆ, ಸಮತೋಲನ ಮತ್ತು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ಕಾರ್ಯತಂತ್ರ, ಮಹಿಳಾ ಕ್ರಿಕೆಟ್ ಉತ್ತೇಜನ ಪ್ರಮುಖ ವಿಷಯಗಳಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಅವರಿಂದ ನಾಳೆ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ರಾಷ್ಟೀಯ ಪ್ರಶಸ್ತಿಗಳ ಪ್ರದಾನ. ಡಿಜಿಟಲ್ ವಂಚನೆಗಳು, ಸೈಬರ್ ಬೆದರಿಕೆಗಳಿಂದ ಎದುರಾಗುವ ಸವಾಲುಗಳನ್ನು ಅವಕಾಶವನ್ನಾಗಿ ಪರಿವರ್ತಿಸಲು ಪ್ರಧಾನಿ ಕರೆ. ಉತ್ತರ ಪ್ರದೇಶ ಸರ್ಕಾರದಿಂದ ಮಹಾಕುಂಭ ಮೇಳದ ಪ್ರದೇಶವನ್ನು ಹೊಸ ಜಿಲ್ಲೆಯಾಗಿ ಘೋಷಣೆ. ಚೆಸ್ ಇತಿಹಾಸದಲ್ಲೇ ಪ್ರತಿಷ್ಠಿತ 2800 ಎಲೋ ಶ್ರೇಯಾಂಕ ತಲುಪಿದ ಅರ್ಜುನ್ ಎರಿಗೈಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಮತ್ತು ಮುಂದಿನ ಸುದ್ದಿ ಮುಖ್ಯಾಂಶಗಳು 8.